ಶ್ರೀಮಣ್ಣ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತ್ಲಂ ಪದೇ ತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತದ್ವಾಂತ ವಿಧ್ವಂಸನ ವಿಚಕ್ಷಣ ದೈತೀರ್ಥಾಗತ ನಿರ್ಭಾಸತಾಂನವೃದಂಬರೆ ಅರ್ಥಿಕಲ್ಪ್ತಕಲ್ಪೋಯಂ ಪ್ರತ್ಯರ್ಥಿಕೇಸರಿ ವ್ಯಾಸಚಿತ್ತ ಗುರುಭೂಯಾತ್ ಅಸ್ಮಿಷ್ಟಾತಸಿದ್ಧಯೇ ತಪೋವಿದ್ಯಾವಿರಕ್ತಿಯಾದಿ ಸದ್ಗುಣೋಗಾಕರಾನಂ ವಾದಿರಾಜಗುರುನ್ ವಂದೇ ಹೈಕ್ರೀಪದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಸಮ್ಮತಾಯ ಚ ಭರತಾಂಕಲ್ಪವೃಕ್ಷಾಯ ಅನಾಂ ಕಾಮಧೇನವೇ ನಿರ್ವಾದಿಧಾಂತರವೆಯೇ ವೈಷ್ಣವೇಂದ್ರೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತಯಾಳವೇ ಆ ಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೆ ತೇನ ವಿಘ್ನಃ ಪ್ರಶ್ಯಂತಿ ಸಿದ್ಧಿಂ ಚ ಮನೋ ರಥಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಇವತ್ತು ಕನ್ನಡ ಕೃಷ್ಣ ಸಹಸ್ರನಾಮವನ್ನು ಮಾಡ್ತಾ ಇದ್ದೀವಿ. ಋಷಿ ದೇವತೆ ಛಂದಸ್ಸು ಹೇಳಿಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧಚೇ ಜಪೇ ವಿನಿಯೋಗ. ಓಂ ನಮೋ ಭಗವದೇ ವಾಸುದೇವಾಯ. ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ವಷತ್ಕಾರೋ ಭೂತಭವ್ಯಭವತ್ ಪ್ರಭು ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರೇವ ಚ ಯೋಗೋ ಯೋಗ ವಿಧಾಂನೇತ ಪ್ರಧಾನಪುರುಷೇಶ್ವರ ನಾರಸಿಂಹೋ ಪುಷ್ಯೀಮಾನ್ ಕೇಶವಪುರುಷೋತ್ತಮಃ ಸರ್ವಶರ್ವಶಿವಸ್ಥಾನುರ್ಭೂತಾದಿರ್ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭ ಪ್ರಭುರೀಶ್ವರ. ಈ ಶ್ಲೋಕದಲ್ಲಿರುವಂತಹ ಶಬ್ದ ಲಾಸ್ಟ್ ಕ್ಲಾಸ್ನಲ್ಲಿ ಸ್ಥಾಣು ಅದು ನೋಡಿದ್ದೀವಿ. ಇವತ್ತು ಭೂತಾದಿಹಿ ಅನ್ನುವ ಶಬ್ದ. ಭಗವಂತ ಅವನು ಭೂತಾದಿ. ನಾವು ಇಷ್ಟುವರೆಗೂ ನೋಡಿದ ಶಬ್ದಗಳಲ್ಲಿ ಭೂತ ಶಬ್ದ ಬಂದಿದೆ ಕೆಲವು ಕಡೆ. ಸೊ ಆದಿ ಶಬ್ದ ಇದು ಇಟ್ಕೊಂಡು ಭೂತ ಆದಿ ಅನ್ನುವ ಎರಡು ಶಬ್ದಗಳು ಇದೆ. ಅವುಗಳನ್ನು ಇಟ್ಟುಕೊಂಡು ಈ ಭಗವಂತನ ಈ ರೂಪದ ಚಿಂತನೆ, ಇಲ್ಲಿ ಹೇಳಲ್ಪಟ್ಟ ಗುಣಗಳ ಚಿಂತನೆ, ಇಲ್ಲಿ ಹೇಳಲ್ಪಡುವಂತಹ ಕ್ರಿಯೆಗಳ ಚಿಂತನೆ, ನಾಮ ರೂಪ ಗುಣ, ನಾಮ ಇದೆ ರೂಪ ಗುಣ ಕ್ರಿಯ ಏನು ಅನ್ನೋದನ್ನು ನೋಡೋಣ. ಇಲ್ಲಿ ಭೂತ ಅಂತ ಹೇಳಿದಾಗ ನಮಗೆ ಪ್ರಖ್ಯಾತವಾಗಿರುವಂತಹ ಅರ್ಥ ಭೂತಗಳು ಅಂದರೆ ಪ್ರಾಣಿಗಳು. ಆದಿ ಅಂತ ಹೇಳಿದರೆ ಇದಕ್ಕೆ ಇದು ಆದಿಯಾಗಿದೆ ಕಾರಣ ಅನ್ನುವ ಅರ್ಥದಲ್ಲಿ ಆದಿ ಶಬ್ದ ಪ್ರಯೋಗ ಮಾಡ್ತಾರೆ. ಆದಿ ಅಂದರೆ ಕಾರಣ, ಇದಕ್ಕೆ ಇದು ಆದಿ, ಇದಕ್ಕೆ ಇದು ಕಾರಣ ಅನ್ನುವ ಅರ್ಥ. ಆದಿವಾಗಿ ಹೇಳಿದಾಗ ಭೂತಾದಿಹಿ ಅಂದರೆ ಎಲ್ಲ ಪ್ರಾಣಿಗಳಿಗೂ ಕಾರಣನಾಗಿದ್ದಾನೆ, ಸಮಸ್ತ ಪ್ರಾಣಿಗಳಿಗೂ ಕಾರಣ ಆಗಿದ್ದಾನೆ. ಆದ್ದರಿಂದ ಭೂತಾನಾಂ ಸರ್ವಭೂತಾನಾಂ ಆದಿಹಿ, ಎಲ್ಲ ಪ್ರಾಣಿಗಳಿಗೂ ಮೂಲಭೂತನಾದವನು ಕಾರಣಭೂತನಾದವನು. ಯೋನಿ ಅನ್ನೋ ಶಬ್ದದಲ್ಲಿ ಅದೇ ಕಾರಣ, ಯೋನಿ ಅನ್ನೋ ಶಬ್ದ ಅದೇ ಪ್ರಯೋಗ ಮಾಡ್ತಾರೆ ಆದಿ. ಇಲ್ಲ ಭೂತ ಅಂತ ಹೇಳಿದರೆ ಪಂಚಭೂತಗಳು, ಪಂಚಭೂತಗಳಿಗೆ ಕಾರಣ ಆಗಿದ್ದಾನೆ ಆದ್ದರಿಂದಲೂ ಭೂತ. ಪಂಚಭೂತಾನಾಂ ಆದಿಹಿ, ಪಂಚಭೂತಗಳು ಅವು ಅವನಿಂದಲೇ ಸೃಷ್ಟವಾಗಿದೆ ಆದ್ದರಿಂದ ಅವುಗಳಿಗೂ ಕಾರಣಭೂತನಾಗಿದ್ದಾನೆ ಅನ್ನೋದು ಕೂಡ ಭೂತಾದಿಹಿ ಅಂಥೇಳಿ. ಇನ್ನೊಂದು ಆದಿ ಅಂದರೆ ಆದಾನ ಅಂತ ನಾವು ಪ್ರಯೋಗ ಮಾಡ್ತೀವಿ. ಆದಿ ಆದಾನ ಮಾಡಿಕೊಳ್ಳುವುದು ಅನ್ನುವ ಅರ್ಥದಲ್ಲಿ ಆದಿ ಧಾತು ಆದಾನ ಅನ್ನುವುದು. ದಾನ ಅಂದರೆ ಕೊಡುವುದು, ಆದಾನ ಅಂದರೆ ತಗೊಳ್ಳುವುದು, ಸ್ವೀಕಾರ ಮಾಡುವುದು. ಆದ್ದರಿಂದ ಅವನು ಭೂತ ಆದಿ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳನ್ನು ಸ್ವೀಕಾರ ಮಾಡ್ತಾನೆ, ತಗೊಳ್ತಾನೆ ಅಂತೇಳಿ. ಸ್ವೀಕಾರ ಮಾಡುವುದಂದರೆ ಏನು, ಯಾವುದಕ್ಕೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ, ಒಂದು ಸ್ವೀಕಾರ ಮಾಡಿದ್ದಾನಂತ ಹೇಳಿದರೆ ಒಂದೊಂದು ಭಗವಂತ ಮಾಡುವಂಥ ವ್ಯಾಪಾರಗಳಿದೆ ಎಲ್ಲ ವ್ಯಾಪಾರಗಳಿಗೂ ಕೂಡ ಅದು ಸ್ವೀಕಾರ ಮಾಡುವುದು ಅಂತ ಹೇಳಿದರೆ, ಸ್ಥೂಲ ದೇಹವಿಲ್ಲ, ಆ ಸ್ಥೂಲ ದೇಹ ಜೀವ ಅನಾದಿಯಾಗಿದ್ದರೂ ಸ್ಥೂಲ ದೇಹ ಕೊಡ್ತಾನೆ, ಅದೇ ಅವುಗಳ ಸೃಷ್ಟಿ. ಆದ್ದರಿಂದ ಸ್ಥೂಲ ದೇಹವಿಲ್ಲದಂತಹ ಪ್ರಾಣಿಗಳಿಗೆ ಸೃಷ್ಟಿ ಮಾಡುವುದಕ್ಕಾಗಿ ಸ್ವೀಕಾರ ಮಾಡ್ತಾನೆ. ಸೃಷ್ಟಿಗಾಗಿ ಸ್ವೀಕಾರ ಮಾಡುವುದು ಅದು ಆ ವಿಧವಾಗಿ ಸೃಷ್ಟಿಗಾಗಿ ಸ್ವೀಕಾರ ಮಾಡ್ತಾನೆ. ಅದು ಭೂತ ಆದಿ, ಪ್ರಾಣಿಗಳನ್ನು ಸೃಷ್ಟಿ ಮಾಡುವುದಕ್ಕಾಗಿ ಸ್ವೀಕಾರ ಮಾಡ್ತಾನೆ ಅಂತ. ಇಲ್ಲ ರಕ್ಷಣೆ, ಅವನಂ ರಕ್ಷಣಂ. ಸೊ ಯಾವುದಕ್ಕೆ ಮಾಡ್ತಾನೆ ಅನ್ನುವ ಅರ್ಥದಲ್ಲಿ ಭೂತಗಳನ್ನು ಆದಾನ ಮಾಡುವುದು ಅಂದರೆ ಸ್ವೀಕಾರ ಮಾಡುವುದು ರಕ್ಷಣೆಗಾಗಿ, ರಕ್ಷಣೆಗಾಗಿ ಸ್ವೀಕಾರ ಅಂದರೆ ರಕ್ಷಣಾ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ಸ್ವೀಕಾರ ಮಾಡ್ತಾನೆ ಅಂಥೇಳಿ. ಇಲ್ಲ ಅವುಗಳ ನಿಯಮನ ಮಾಡುವುದಕ್ಕಾಗಿ ಸ್ವೀಕಾರ ಮಾಡ್ತಾನೆ, ಪ್ರಾಣಿಗಳನ್ನು ನಿಯಮನ ಮಾಡುವುದಕ್ಕಾಗಿ ಸ್ವೀಕಾರ ಮಾಡ್ತಾನೆ ಅಂಥೇಳಿ. ಹೀಗೆ ಅವನು ಆದಾನ ಮಾಡಿಕೊಳ್ಳುವುದು ಆದತ್ತೆ ಭೂತಾನಿ ಆತ್ಮೀಯತೆಯ ಒಂದು ಪ್ರೀತಿಯಿಂದ ಆದಾನ ಮಾಡಿಕೊಳ್ಳುವುದು ಸ್ವೀಕಾರ ಮಾಡ್ತಾನೆ ಆದ್ದರಿಂದ ಭೂತಾದಿಹಿ ಅಂಥೇಳಿ ಇಲ್ಲ ಸಂಹಾರ ಕಾರ್ಯ ಈ ಪ್ರಾಣಿಗಳನ್ನು ಸಂಹಾರ ಮಾಡುವುದಕ್ಕಾಗಿ ಆದರೆ ಸಂಹಾರ ಮಾಡುವುದಕ್ಕಾಗಿ ಸ್ವೀಕಾರ ಮಾಡ್ತಾನೆ ಪ್ರೀತಿಗಾಗಿ ಅಂತ ಹೇಳಕ್ಕ ಸಂಹಾರ ಕಾರ್ಯ ಪ್ರೀತಿಗಾಗಿ ಮಾಡುವುದಲ್ಲ ಸಂಹಾರ ಕಾರ್ಯ ಅದು ಹೇಗೆ ಅಂದರೆ ಭೂತಾನಿ ಅತ್ತಿ ಅದ ಅನ್ನುವ ಧಾತು ಅತ್ತಿ ಅದ ಅನ್ನುವ ಧಾತುಗೆ ಕ್ರಿಯಾಪದ ಅತ್ತಿ ಅಂದರೆ ತಿನ್ನುವುದು ಉಣ್ಣುವುದು ನಾವು ಅನ್ನ ಅದಕ್ಕೆ ಅನ್ನ ಅಂದರೆ ಉಣ್ತೀವಿ ಆದ್ದರಿಂದ ಅದಕ್ಕೆ ಅತ್ತಿ ಹಾಗೆ ಪ್ರಾಣಿಗಳನ್ನು ಉಣ್ಣುವುದಂದರೆ ಸಂಹಾರ ಮಾಡುವುದು ಅನ್ನುವ ಅರ್ಥದಲ್ಲಿ ಅತ್ತಿ ಎಲ್ಲ ಪ್ರಾಣಿಗಳನ್ನು ಸಂಹಾರ ಮಾಡ್ತಾನಾದ್ದರಿಂದ ಭೂತ ಆದಿ ಈ ವಿಧವಾಗಿ ಅವನು ಮಾಡುವ ವ್ಯಾಪಾರಗಳನ್ನೆಲ್ಲವನ್ನು ಕೂಡ ಈ ಭೂತಾದಿಯಲ್ಲಿ ನೋಡ್ಬೋದು ಅಷ್ಟವಿಧ ವ್ಯಾಪಾರಗಳನ್ನು ಈ ಭೂತಾದಿಗಳಲ್ಲಿ ನೋಡ್ಬೋದು ಯಾವುದ್ಯಾವುದು ನಮಗೆ ಅಷ್ಟವಿಧ ವ್ಯಾಪಾರಗಳಲ್ಲಿ ಅಪ್ಲೈ ಆಗತ್ತೆ ಅದನ್ನು ಎಲ್ಲವೂ ಅಪ್ಲೈ ಆಗತ್ತೆ ಜೀವನರಿಗೆ ಅಂತ ಹೇಳಿದಾಗ ಯಾಕಂದರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಇವು ಜೀವರಿಗೆ ಲೈಫ್ ಇರೋದಕ್ಕೆ ಜಡ ಪದಾರ್ಥಗಳಿಗೆ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಇಲ್ಲ ಆದರೆ ಜೀವರಿಗೆ ಅವು ಇದೆ ಈ ಎಲ್ಲ ವ್ಯಾಪಾರಗಳಿಗಾಗೂ ಅವನು ಜೀವನರನ್ನು ತಾನು ಸ್ವೀಕಾರ ಮಾಡಿ ಅವುಗಳಿಂದ ವ್ಯಾಪಾರ ಈ ಎಂಟು ವ್ಯಾಪಾರವನ್ನು ಮಾಡಿಸ್ತಾನೆ ಆದ್ದರಿಂದಲೂ ಭೂತಾದಿ ಅಂಥೇಳಿ ಸೊ ಈ ವಿಧವಾಗಿ ಭಗವಂತ ಭೂತ ಆದಿ ಅಂಥೇಳಿ ಇನ್ನೊಂದು ಭೂತ ಅಂತ ಹೇಳುವಾಗ ಭೂತ ಅನ್ನೋದು ಪೂರ್ಣತ್ವ ಪ್ರಭೂತ ಭೂತ ಅಂದರೆ ಪ್ರಭೂತ ಭೂತ ಭೂ ಅನ್ನೋದು ಪೂರ್ಣತ್ವವನ್ನು ಹೇಳುತ್ತೆ ಭೂ ಅನ್ನುವ ಧಾತು ಪೂರ್ಣತ್ವ ಹೇಳುತ್ತೆ ಭೂತ ಅಂದರೂ ಪೂರ್ಣತ್ವ ಭೂತತ್ವ ಪ್ರಭೂತತ್ವ ಅದು ಪೂರ್ಣತ್ವವನ್ನು ಹೇಳುತ್ತೆ ಅವನು ಭೂತನೂ ಆಗಿದ್ದಾನೆ ಆದ್ದರಿಂದ ಅವನು ಭೂತ ಅಂಡ್ ಆದಿ ಸಪರೇಟ್ ಆಗಿ ತಗೊಂಡ್ರೆ ಅವನು ಭೂತ ಗುಣಪೂರ್ಣನಾಗಿದ್ದಾನೆ ಮತ್ತು ಆದಿ ಅಂದರೆ ಎಲ್ಲದಕ್ಕೂ ಕಾರಣಭೂತನಾಗಿದ್ದಾನೆ ವರಾಹ ಕಲ್ಪ ಆದಿ ಕಾರಣ ಆದಿ ವರಾಹ ಅಂತ ಕರೀತಾರೆ ಆದಿ ವರಾಹ ಅಂತ ಹೇಳಿದರೆ ಎಲ್ಲದಕ್ಕೂ ಆದಿಯಾಗಿ ಇರುವಂತಹ ವರಾಹ ರೂಪಿ ಹೀಗೆ ಅವನು ಭೂತ ಮತ್ತು ಆದಿ ಎರಡು ಶಬ್ದಲು ಸಪರೇಟ್ ಆಗಿ ಭಗವಂತನಿಗೆ ಅನ್ವಯ ಮಾಡುವುದು ಪೂರ್ಣನಾಗಿದ್ದಾನೆ ಎಲ್ಲದಕ್ಕೂ ಆದಿಯಾಗಿದ್ದಾನ ಆದ್ದರಿಂದ ಅವನು ಭೂತಾದಿ ಪ್ರಭೂತತ್ವ ಭೂತಾನಾಂ ಅಂಥೇಳಿ ಈ ವಿಧವಾಗಿ ತಗೊಳ್ಳುವುದು ಆಮೇಲೆ ಗೀತೆಯಲ್ಲಿ ಒಂದು ಬರುತ್ತೆ ಭಗವಂತ ಅಹಂ ಆದಿಶ್ಚ ಮಧ್ಯಶ್ಚ ಭೂತಾನಾಂ ಅಂತಯೇವಚ ಅಂಥೇಳಿ ಕೃಷ್ಣ ಪರಮಾತ್ಮ 10ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕದಲ್ಲಿ ಹೇಳ್ತಾನೆ ಅಲ್ಲಿ ಹೇಳುವಾಗ ಅಲ್ಲಿ ಆದಿ ನಾನು ಆದಿಯಾಗಿದ್ದೇನೆ ಅಂದರೆ ಭೂತಾದಿಯಲ್ಲಿ ತಾನು ಆದಿ ಅನ್ನುವ ಶಬ್ದ ಅಲ್ಲಿ ಪ್ರಯೋಗ ಮಾಡಿದ್ದಾನೆ ಆಮೇಲೆ ಮಧ್ಯ ಅವನು ಆದಿಯಾಗಿದ್ದಾನೆ ಅಂತವೂ ಆಗಿ ಎಲ್ಲದರ ಅಂತವೂ ಅವನೇ ಆದ್ದರಿಂದ ಎಲ್ಲದಕ್ಕೂ ಮಧ್ಯವೂ ಅವನೇ ಆಗಿದ್ದಾನೆ ಎಲ್ಲ ಪ್ರಾಣಿಗಳಿಗೂ ಆದಿಯೂ ಅವನೇ ಎಲ್ಲ ಪ್ರಾಣಿಗಳ ಅಂತ ನಾವು ಆದಿ ಅಂದರೆ ಅತ್ತಿ ಅನ್ನುವ ಕಾರಣದಿಂದ ಅಂತ ಅಂತ ಹೇಳಿದ್ದೀವಿ ಎಲ್ಲದಕ್ಕೂ ಅಂತಕನು ಅಂತ ಮಾಡುವವನು ನಾನಾಗಿದ್ದಾನೆ ಸೊ ಸೃಷ್ಟಿ ಮಾಡುವುದು ಅಂತ ಮಾಡುವುದು ಎರಡೂ ಅವನೇ ಆದಾಗ ರಕ್ಷಣವೂ ಅವನೇ ಮಾಡಿದಾಗ ಮಧ್ಯ ಕೂಡ ಅವನೇ ಆದಂತೆ ಹೀಗೆ ಎಲ್ಲದಕ್ಕೂ ಕೂಡ ಅಹಂ ಆದಿಶ್ಚ ಮಧ್ಯಶ್ಚ ಅಂತೇಳಿ ಕೃಷ್ಣ ಹೇಳುವುದು ಭೂತಾನಾಂ ಅಂತೇವಚ ಪ್ರಾಣಿಗಳು ಕೊನೆ ಆಗಿದ್ದೆ ಮಧ್ಯ ಆಗಿದ್ದೀನಿ ಆದಿ ಆಗಿದ್ದೀನಿ ಎಲ್ಲವೂ ಆಗಿದೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ಆ ಭಾವನೆಗಳು ಎಲ್ಲವೂ ಈ ಭೂತಾದಿಯಲ್ಲಿ ಅಡಗಿದೆ ಆದ್ದರಿಂದ ಅವನು ಭೂತಾದಿ ಅಂಥೇಳಿ ಇನ್ನೊಂದು ಭೂತಾದಿ ಅಂತ ಹೇಳಿದರೆ ಅವನು ಎಲ್ಲ ಭೂ ಅಂದರೆ ಇರೋದು ಭವತಿ ಭವತಿ ಭೂತ ಅನ್ನೋದು ಸರ್ವದಾ ವಿದ್ಯಮಾನ ಅನ್ನುವ ಅರ್ಥದಲ್ಲಿ ಭೂತ ಅಂದರೆ ಇರುವುದು ಯಾವಾಗಲೂ ಇರುವಂಥದ್ದು ಅವನು ಭೂತ ಅಂದರೆ ಇರುವವನು ಯಾವಾಗಲೂ ಇರ್ತಾನೆ ಸರ್ವದಾ ವಿದ್ಯಮಾನ ಭೂತಾತ್ಮನ ಇಲ್ಲಿ ಭೂತಾತ್ಮ ನಾಮ ವ್ಯಾಖ್ಯಾನೇ ಪ್ರದರ್ಶಿತೋ ಅಯಂ ಅರ್ಥ ಅಂತೇಳಿ ಭೂತ ಆತ್ಮ ಭೂತಾತ್ಮ ಪರಮಾತ್ಮ ಅಥವಾ ಮುಕ್ತಾನಾಂ ಪರಮಾಗತಿಯನ್ನ ಅಂತ ಹೇಳಿದಾಗ ನಾವು ಭೂತಾತ್ಮ ಅನ್ನುವ ಅರ್ಥವನ್ನು ನೋಡಿದ್ವಿ ಅವನು ಭೂತಾತ್ಮ ಅಂತ ಹೇಳಿದರೆ ಆ ಹೆಸರು ಹೇಳುವಾಗ ಯಾವಾಗಲೂ ಇರುವವನು ಭೂತ ಯಾವಾಗಲೂ ಇರುವವನು ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ವಿ ಅದರಿಂದ ಭೂತ ಅಂದರೆ ಯಾವಾಗಲೂ ಇರುವವನು ಆದಿಯೂ ಆಗಿದ್ದಾನೆ ಕಾರಣ ಆಗಿದ್ದಾನೆ ಆದ್ದರಿಂದ ಭೂತ ಅಂದರೆ ಯಾವಾಗಲೂ ಇರುವವನು ಆದಿ ಕಾರಣಭೂತನಾದವನು ಆದ್ದರಿಂದ ಭೂತಾದಿ ಅಂತೇಳಿ ಭೂತಶ್ಚ ಅಸವಾದಿಶ್ಚ ಸೊ ಇದು ಕೂಡ ಎರಡು ಸಪರೇಟ್ ಆಗಿ ತಗೊಂಡಾಗಲೂ ಎರಡೂ ಭಗವಂತ ಆಗಿದ್ದಾನೆ ಅಂಥೇಳಿ ಆಮೇಲೆ ಎಲ್ಲ ಪ್ರಾಣಿಗಳಿಗೂ ಮೊದಲವನಿದ್ದ ಅಂಥೇಳಿ ಎಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡುವುದು ಒಂದಿರಲಿ ಎಲ್ಲ ಪ್ರಾಣಿಗಳಿಗೂ ಮುಂಚೆ ಭಗವಂತ ಇದ್ದ ಅಂಥೇಳಿ ಆತ್ಮಾವ ಇದಮೇಕ ಅಗ್ರ ಆಸೀತ್ ಸೊ ಆತ್ಮ ಏವ ಇದಂ ಏಕ ಏವ ಅಗ್ರ ಆಸೀತ್ ಅಂಥೇಳಿ. ವಾಸುದೇವ ಏವ ಇದಂ ಅಗ್ರ ಆಸೀತ್, ನಾರಾಯಣ ಏವ ಇದಂ ಅಗ್ರ ಆಸೀತ್, ಇವೆಲ್ಲವೂ ಕೂಡ ನಾವು ಶ್ರುತಿಯಲ್ಲಿ ಕೇಳುವಂತಹ ವಾಕ್ಯಗಳು. ಅವನು ಎಲ್ಲದಕ್ಕಿಂತಲೂ ಮೊದಲು ಇದ್ದ, ಆದ್ದರಿಂದ ಭೂತಾದಿ ಅಂದರೆ ಎಲ್ಲದಕ್ಕಿಂತಲೂ ಮೊದಲು ಇರುವವನು ಅನ್ನುವ ಅರ್ಥದಲ್ಲಿ ಭೂತಾದಿ ಅಂಥೇಳಿ ಭಗವಂತ ಉಪನಿಷತ್ತುಗಳ ವಾಕ್ಯಗಳೆಲ್ಲ ಕೂಡ ಇದನ್ನು ಹೇಳುತ್ತೆ. ಆದ್ದರಿಂದ ಅವನು ಭೂತಾದಿ ಅಂಥೇಳಿ. ಇನ್ನೊಂದು ಭೂತ ಅನ್ನುವ ಶಬ್ದಕ್ಕೆ ನಾವು ಬೇರೆ ಕಡೆ ನೋಡಿದಾಗ ಒಂದು ಅರ್ಥವನ್ನು ನೋಡಿದ್ವಿ. ಭೂತ ಅಂದರೆ ಭೂತಿ ಉಳ್ಳದ್ದು ಭೂತ ಅಂಥೇಳಿ. ಭೂತಿ ಉಳ್ಳದ್ದು ಭೂತ ಅಂತ ಹೇಳಿದಾಗ ಭೂತಿ ಅಂದರೆ ಏನು? ಐಶ್ವರ್ಯ. ಎಂತಹ ಐಶ್ವರ್ಯ? ಮೋಕ್ಷಾನಂದ ಐಶ್ವರ್ಯ. ಆದ್ದರಿಂದ ಮೋಕ್ಷ ರೂಪವಾದ ಭೂತಿ ಉಳ್ಳದ್ದೆಲ್ಲ ಭೂತಗಳು, ಅಂದರೆ ಪ್ರಾಣಿಗಳು ಅನ್ನುವ ಅರ್ಥದಲ್ಲಿ ಅಲ್ಲದೆ ಮೋಕ್ಷ ಮುಕ್ತ ಜೀವಂದರು ಅನ್ನುವ ಅರ್ಥದಲ್ಲಿ ಭೂತ. ಅಂದರೆ ಮುಕ್ತಿಗೆ ಹೋದವರಿಗೆ ಏನು ಬೇಕಾಗಿಲ್ಲ, ಅವರು ಮುಕ್ತಿ ಹೋಗಿಬಿಟ್ಟಿದ್ದಾರೆ, ಆಮೇಲೆ ಅವರು ಮುಕ್ತರಾಗಿಬಿಟ್ಟಿದ್ದಾರೆ ಇಂದ ಪರಮಾತ್ಮ ಬೇಕಾಗಿಲ್ಲ ಅಂತ ತಪ್ಪು ತಿಳುವಳಿಕೆ ಇದ್ದರೆ ಇಲ್ಲ, ಮುಕ್ತರಿಗೂ ಸಹಿತ ಅವನು ಆದಿಯಾಗಿದ್ದಾನೆ. ಮುಕ್ತಿಗೆ ಹೋಗಬೇಕಂದರೂ ಅವನಿಂದಲೇ ಆಗತ್ತೆ. ಮುಕ್ತಿಗೆ ಹೋದ ಮೇಲೆ ಅಲ್ಲಿ ಎಲ್ಲವೂ ಅವರ ಸ್ವರೂಪ ಆನಂದ ಆವಿರ್ಭಾವ ಸ್ವರೂಪತಃ ಅವರಿಗಿದ್ದರೂ ಕೂಡ ಅದು ಅವನಿಂದಲೇ ಆವಿರ್ಭಾವ ಆಗತ್ತೆ. ಆದ್ದರಿಂದ ಮುಕ್ತ ಜೀವರಿಗೆ ಸಹಿತ ಅವನು ಕಾರಣನಾಗಿದ್ದಾನೆ. ಅವರ ಎಲ್ಲ ವಿಧವಾದಂತಹ ಅವರ ವ್ಯಾಪಾರಗಳಲ್ಲಿಯೂ ಪರಮಾತ್ಮ ಅಲ್ಲಿ ಮಾಡಿಸ್ತಾನೆ ಅನ್ನೋದು. ಆದ್ದರಿಂದಲೂ ಅವನು ಭೂತಾದಿ ಅಂದರೆ ಭೂತ, ಮುಕ್ತರಿಗೆ ಮುಕ್ತಾತ್ಮರಿಗೆ ಕಾರಣಭೂತನಾಗಿದ್ದಾನೆ, ಆದ್ದರಿಂದಲೂ ಭೂತಾದಿ ಅಂಥೇಳಿ. ಅಂದರೆ ಸಂಸಾರಾವಸ್ಥೆಯಲ್ಲಿರುವಂಥವರು ಪ್ಲಸ್ ಮುಕ್ತಿಯಲ್ಲಿರುವಂಥವರು ಪ್ಲಸ್ ಸಂಸಾರಾವಸ್ಥೆಯಲ್ಲಿ ಮುಮುಕ್ಷುಗಳು ಮೋಕ್ಷಕ್ಕೆ ಹೋಗ ಬಯಸಿದವರಿಗೆ ಮುಕ್ತಿಯನ್ನು ಕೊಡ್ತಾನಾದ್ದರಿಂದ ಭೂತಾದಿ. ಸೊ ಭಗವಂತ ಮುಕ್ತಿಯನ್ನು ಪ್ರಸಾದ ಮಾಡ್ತಾನೆ. ಸೊ ಮುಕ್ತಿ ಅಲ್ಲಿಂದ ಶುರು ಆಗುತ್ತೆ. ಭಗವಂತ ಕೊಟ್ಟ ಮೇಲೆ ಮುಕ್ತಿ ಆನಂದ ಮುಕ್ತ ಆನಂದ ಶುರು ಆಗುತ್ತೆ. ಆದ್ದರಿಂದ ಅವನಿಂದಲೇ ಮುಕ್ತಿ ಉಂಟಾಗುತ್ತೆ. ಆದ್ದರಿಂದ ಅವನು ಭೂತ ಆದಿ ಅಂದರೆ ಮುಕ್ತರಿಗೆ ಆ ಮುಕ್ತ ಸ್ಥಿತಿಯನ್ನು ಮೋಕ್ಷ ಸ್ಥಿತಿಯನ್ನು ಮೊದಲು ಆಗುವಂತೆ ಮಾಡ್ತಾನೆ. ಆದ್ದರಿಂದಲೂ ಭೂತಾದಿ ಅಂಥೇಳಿ. ಅದಾದ ಮೇಲೆ ಭಗವಂತ ಭೂತ ಆದಿ ಪರಿಪೂರ್ಣನಾದವನು ಅಂಥೇಳಿ. ಸೊ ಭೂತ ಕಾರಣ ಕಾರಣ ಪರಿಪೂರ್ಣ ಅನ್ನುವ ಅರ್ಥದಲ್ಲಿ ಅವನು ಮೂಲ ಕಾರಣ, ಎಲ್ಲದಕ್ಕೂ ಕಾರಣ ಕಾರಣ. ಅಂದರೆ ಯಾವ ಯಾವುದು ಪ್ರಪಂಚದಲ್ಲಿ ಕಾರಣವಾಗಿದೆಯೋ ಆ ಕಾರಣ ವಸ್ತುಗಳಿಗೆಲ್ಲದಕ್ಕೂ ಕಾರಣ ಆಗಿದ್ದಾನೆ. ಹೀಗೆ ಕಾರಣಕ್ಕೆ ಕಾರಣಕ್ಕೆ ಕಾರಣ ಚೈನ್ ನೋಡ್ತಾ ಹೋದರೆ ಎಫೆಕ್ಟ್ ಕಾಸ್ ಅಂಡ್ ಎಫೆಕ್ಟ್ ಚೈನ್, ಎಲ್ಲದಕ್ಕಿಂತಲೂ ಮೊದಲಿರುವಂಥ ಆದಿ ಕಾರಣ ಮೂಲ ಕಾರಣ ಅಂತ ಭಗವಂತನನ್ನು ಹೇಳ್ತಾರೆ. ಕಾರಣ ಕಾರಣ ಅಂತಲೂ ಅಂದರೆ ಯಾವ ಕಾರಣಗಳಿದ್ದರೂ ಅವೆಲ್ಲದಕ್ಕೂ ಕಾರಣ ಆಗಿದ್ದಾನೆ. ಆದ್ದರಿಂದ ಹೀಗೆ ಪರಿಪೂರ್ಣನಾಗಿಯೂ ಇರುವವನು, ಎಲ್ಲ ಕಾರಣಗಳಿಗೂ ಕಾರಣಭೂತನಾಗಿರುವವನು, ಆದ್ದರಿಂದಲೂ ಅವನು ಭೂತಾದಿಹಿ ಅಂತ ಭಗವಂತ ಕರೆಯಲ್ಪಡ್ತಾನೆ. ಅಷ್ಟೇ ಅಲ್ಲದೆ ಇನ್ನೊಂದು ಭೂತ ಆದಿ ಅಂತ ಹೇಳಿದಾಗ ಈ ಆದಿ ಶಬ್ದ ಇದು ನೋಡ್ರಿ, ಆದಿಯಂತೆ ನಾವು ಆದಾನ ಅಂತ ಹೇಳಿದ್ದೀವಿ. ಪ್ರಾಣಿಗಳು ಆದಿ ನಾವೊಂದು ವಿಗ್ರಹ ಆದತ್ತೆ ಸರ್ವಭೂತಾನಿ ಆದತ್ತೆ, ಎಲ್ಲ ಪ್ರಾಣಿಗಳನ್ನು ಆದಾನ ಮಾಡ್ತಾನೆ. ಇದನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಇಟ್ಟುಕೊಂಡರೆ, ಯಾಕಂದರೆ ಈ ಭೂತಾನಿ ಫಲಂ ಫಲೇ ಫಲಾನಿ ಅಂತ ಹೇಳಿದಂತೆ ಭೂತಾನಿ ಬಹುವಚನ ಶಬ್ದ, ಪ್ರಥಮ ವಿಭಕ್ತಿಯಲ್ಲಿಯೂ ಭೂತಾನಿ, ದ್ವಿತೀಯ ವಿಭಕ್ತಿಯಲ್ಲೂ ಭೂತಾನಿ. ದ್ವಿತೀಯ ವಿಭಕ್ತಿಯಲ್ಲಿ ಹೇಳಿದಾಗ ಭಗವಂತ ಅವನು ಶ್ರೀಹರಿಹಿ ಭೂತಾನಿ ಆದತ್ತೆ, ಪ್ರಾಣಿಗಳನ್ನು ಸ್ವೀಕಾರ ಮಾಡ್ತಾನೆ, ಎಲ್ಲ ಪ್ರಾಣಿಗಳನ್ನು ಆದಾನ ಮಾಡ್ತಾನೆ. ಹೀಗೆ ಪ್ರಾಣಿಗಳನ್ನು ಅಂತ ನಾವು ದ್ವಿತೀಯ ವಿಭಕ್ತಿಯಲ್ಲಿ ಅಂದರೆ ಕರ್ಮ ಪ್ರಯೋಗ. ಹಾಗಲ್ಲದೆ ಕರ್ಮವನ್ನು ಕರ್ತೃವಾಗ ಅಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಳಿದಾಗ ಕರ್ಮಣಿ ಪ್ರಯೋಗ, ಆವಾಗ ಭೂತಾನಿ ಪ್ರಾಣಿಗಳು ಆದಿಯಂತೆ ಗೃಹ್ಯಂತೆ ಏನ ಸಹ, ಯಾರಿಂದಾದರೆ ಪ್ರಾಣಿಗಳು ಆದಾನ ಮಾಡಲ್ಪಡುತ್ತವೋ ಅವನು ಅಂಥೇಳಿ. ಅಂದರೆ ಈ ವಿಧವಾಗಿ ಹೇಳಿದಾಗಲೂ ಆವಾಗ ಅದು ಬಹುರೀಹಿ ಆಗತ್ತೆ, ಕರ್ಮಧಾರೆಯ ಇಲ್ಲ ಬಹುರೀಹಿ. ಬಹುರೀಹಿಯಾಗಿ ಹೇಳ ಅಂದರೆ ಯಾರಿಂದಾದರೆ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಲ್ಪಡುತ್ತೋ ಅವನು ಭೂತಾದಿಹಿ ಅಂಥೇಳಿ ಬಹುರೀಹಿಯಲ್ಲಿಯೂ ಹೇಳಬಹುದು, ಕರ್ಮಧಾರೆಯಲ್ಲಿಯೂ ಹೇಳಬಹುದು. ಕರ್ಮಧಾರೆಯಲ್ಲಿ ಹೇಳುವಾಗ ಪ್ರಾಣಿಗಳಿಗೆ ಆದಿಯಾದವನು, ಪ್ರಾಣಿಗಳು ಯಾವರಿಂದಾದಲೇ ಆದಾನ ಮಾಡಲ್ಪಡತ್ತೋ ಅವನು ಭೂತಾದಿ ಅಂಥೇಳಿ ಈ ವಿಧವಾಗಿ ಎರಡು ವಿಧವಾಗಿಯೂ ನಾವು ಅರ್ಥವನ್ನು ನೋಡಬಹುದು. ಇನ್ನೊಂದು, ಅವನು ಪ್ರಾಣಿಗಳಿಗೆ ಆದಿ. ಆದಿ ಅಂತ ಹೇಳಿದರೆ ಆದಿ ಶಬ್ದಕ್ಕೆ ಇನ್ನೊಂದು ಯಾವುದಾದರೆ ಉಪಜೀವ್ಯವಾಗಿದೆ. ನಾವು ಉಪಜೀವ್ಯ ಉಪಜೀವಕ ಅಂತ ಪ್ರಯೋಗ ಮಾಡ್ತೀವಿ. ಉಪಜೀವ್ಯ ಅಂದರೆ ಉಪಜೀವಿ ಯಾವುದು ಒಂದು ವಸ್ತುವನ್ನು ಉಪಜೀವಿಸಿಕೊಂಡಿರುತ್ತೋ ಅದು ಉಪಜೀವ್ಯ ಉಪಜೀವಕ ಅಂತ ಹೇಳಿದರೆ ಆಶ್ರಯ ಪಡೆದುವಂಥದ್ದು ಉಪಜೀವಕವಾಗತ್ತೆ. ಯಾವುದು ಆಶ್ರಯ ಕೊಡತ್ತೋ ಅದು ಉಪಜೀವ್ಯವಾಗತ್ತೆ. ಅಂದರೆ ಉಪಜೀವ್ಯ ಅಂದರೆ ಉಪಜೀವಿಸಲ್ಪಡುವುದು, ಉಪಜೀವಿಸುವುದು ಅಂತ ಹೇಳಿದಾಗ ಅದು ಇನ್ನೊಂದರ ಆಶ್ರಯವನ್ನು ಬಯಸಿ ಅದಕ್ಕೆ ಹೋಗುತ್ತೆ. ಆದ್ದರಿಂದ ಉಪಜೀವಕ ಈ ಸೆಕೆಂಡರಿ, ಉಪಜೀವ್ಯ ಇಸ್ ಪ್ರೈಮರಿ. ಅದಕ್ಕೆ ನಾವು ಪ್ರಮಾಣಗಳು ಹೇಳುವಾಗ ಉಪಜೀವ್ಯ ಪ್ರಮಾಣ, ಉಪಜೀವಕ ಪ್ರಮಾಣ ಅಂತ ಹೇಳಿದರೆ ಉಪಜೀವ್ಯ ಬಲವತ್ ಪ್ರಮಾಣ, ಉಪಜೀವ್ಯ ಅಂದರೆ ಪ್ರಬಲವಾದದ್ದಕ್ಕೆ ಉಪಜೀವ್ಯ ಅಂತೀವಿ. ಅಂದರೆ ಇತರ ವಿಷಯಗಳು ಇದನ್ನು ಆಧಾರ ಮಾಡಿಕೊಂಡಿರುತ್ತೆ. ಆದ್ದರಿಂದ ಉಪಜೀವ್ಯ ಅಂದರೆ ಪ್ರಾಧಾನ್ಯತೆಯನ್ನು ಹೇಳುವಂಥದ್ದು, ಕಾರಣತ್ವವನ್ನು ಹೇಳುವಂಥದ್ದು, ಆಶ್ರಯವನ್ನು ಹೇಳುವಂಥದ್ದು. ಯಾವುದು ಉಪಜೀವ್ಯವಾಗಿದೆಯೋ ಅದನ್ನು ಮಿಕ್ಕದೆಲ್ಲ ಕೂಡ ಆಧಾರ ಮಾಡಿಕೊಂಡು ಆಶ್ರಯ ಮಾಡಿಕೊಂಡಿರುತ್ತೆ. ಭಗವಂತ ಅವನು ಈ ಎಲ್ಲದಕ್ಕೂ ಆಶ್ರಯನಾಗಿದ್ದಾನಾದ್ದರಿಂದ ಆದಿ ಅಂದರೆ ಆಶ್ರಯಭೂತನಾದವನು, ಉಪಜೀವ್ಯನಾದವನು. ಆದ್ದರಿಂದ ಭಗವಂತ ಅವನು ಉಪಜೀವ್ಯ, ಎಲ್ಲ ಪ್ರಾಣಿಗಳಿಗೂ ಆದಿ ಅಂದರೆ ಉಪಜೀವ್ಯ, ಅಂದರೆ ಇವನನ್ನು ಆಶ್ರಯ ಮಾಡಿಕೊಂಡು ಎಲ್ಲ ಪ್ರಾಣಿಗಳು ಇರುತ್ತೆ. ಆದ್ದರಿಂದ ಭೂತ ಆದಿಹಿ ಅಂದರೆ ಪ್ರಾಣಿಗಳಿಗೆ ಆಶ್ರಯನಾಗಿ ಇರುವವನು, ಆಶ್ರಯಭೂತನಾದವನು. ಯಾರನ್ನಾದರೆ ಎಲ್ಲ ಪ್ರಾಣಿಗಳು ಆಶ್ರಯ ಮಾಡಿಕೊಂಡಿದೆಯೋ ಅವನು ಭೂತಾದಿಹಿ ಅಂಥೇಳಿ, ಸಕಲ ಪ್ರಾಣಿಗಳಿಂದ ಆಶ್ರಯಿಸಲ್ಪಡುವವನು. ಇಲ್ಲ, ಎಲ್ಲ ಪ್ರಾಣಿಗಳು ಯಾರನ್ನು ಆಶ್ರಯ ಮಾಡಿಕೊಂಡಿದೋ ಅವನು ಭೂತಾದಿಹಿ ಆಗಿದ್ದಾನೆ ಅಂಥೇಳಿ. ಈ ವಿಷಯ, ಅವನು ಎಲ್ಲದನ್ನು ಸೃಷ್ಟಿ ಮಾಡ್ತಾನೆ, ಸ್ಥೂಲ ದೇಹ ಕೊಡ್ತಾನೆ ಅಂತ ಹೇಳಿದಾಗ, ಸ್ಥೂಲ ದೇಹ ರೂಪವಾದ ಸೃಷ್ಟಿ ಮಾತ್ರ ಅಲ್ಲ, ಅನಿರುದ್ಧ ಅಸೃಜ್ಯ ಸ್ಥಿತಿಯಿಂದ ಸೃಜ್ಯ ಸ್ಥಿತಿಗೆ ಬರುವಾಗ ಅನಿರುದ್ಧ ದೇಹವನ್ನು ಕೊಡ್ತಾನೆ. ಅವನು ಅನಿರುದ್ಧ ದೇಹ ಕೊಟ್ಟು ಸೃಷ್ಟಿಗೆ ಅನುಕೂಲವಾಗುವಂತೆ ಮಾಡ್ತಾನೆ. ಆದ್ದರಿಂದಲೂ ಅವನು ಭೂತಾದಿ, ಎಲ್ಲ ಪ್ರಾಣಿಗಳ ಸೃಷ್ಟಿಗೆ ಮೂಲಭೂತವಾದಂತಹ ಅನಿರುದ್ಧ ದೇಹವನ್ನು ಕೊಡ್ತಾನೆ. ಯಾವಾಗಲೂ ಒಂದು ಪ್ರಶ್ನೆ ಬರುತ್ತೆ, ಏನಂತ ಹೇಳಿದರೆ, ಆಯಿತು, ಜೀವನಿಗೆ ಅನಾದಿಯಾಗಿ ಲಿಂಗದೇಹ ಇದೆ, ಸ್ವರೂಪ ದೇಹ ಜೀವನೇ ಸ್ವರೂಪ, ಅವನಿಗೆ ಅನಾದಿಯಾಗಿ ಜೀವನಿಗೆ ಲಿಂಗದೇಹ ಇದೆ, ಈ ಲಿಂಗದೇಹ ಸಹಿತವಾಗಿರುವ ಜೀವನೇ ಸೃಷ್ಟಿಗೆ ತಂದಾಗ ಭಗವಂತ ಸ್ಥೂಲ ದೇಹ ಕೊಡ್ತಾನೆ. ಒಂದೇ ಸಾರಿ ಲಿಂಗದೇಹ ಆದಮೇಲೆ ಸ್ಥೂಲ ದೇಹ ಕೊಡ್ಬೋದಲ್ವಾ? ಅಲ್ಲಿ ಅನಿರುದ್ಧ ದೇಹ ಕೊಟ್ಟು ಮತ್ತು ಸ್ಥೂಲ ದೇಹ ಯಾಕೆ ಕೊಡಬೇಕು? ಸೊ ಸ್ವರೂಪ ದೇಹ ಇದೆ, ಲಿಂಗದೇಹ ಇದೆ, ಅದರ ಮೇಲೆ ಸ್ಥೂಲ ಶರೀರ ಡೈರೆಕ್ಟ್ ಆಗಿ ಕೊಟ್ಟು ಬಿಟ್ರೆ ಆಯಿತು, ಕೆಲಸ ಆಗತ್ತೆ. ಸ್ಥೂಲ ದೇಹದಿಂದ ಸಾಧನೆ ಮಾಡಬೇಕು ಜೀವ. ಆದ್ದರಿಂದ ಲಿಂಗದೇಹ ಹಾಗೂ ಇದೆ, ಸ್ವರೂಪ ಲಿಂಗದೇಹಗಳಿಟ್ಟುಕೊಂಡು ಸ್ಥೂಲ ದೇಹ ಇದ್ದರೆ ಅದಕ್ಕೆ ಸಾಧನೆ ಮಾಡಬಹುದು ಅಲ್ಲವಾ? ಯಾಕೆ ಅನಿರುದ್ಧ ದೇಹ ಕೊಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಏನಂತ ಹೇಳಿದ್ರೆ, ಜೀವ ಅನಾದಿ ಕಾಲದಿಂದ ಸ್ವರೂಪಭೂತವಾದ ಮನಸ್ಸಿಂದ ಕರ್ಮಗಳನ್ನು ಮಾಡ್ತಾನೆ, ಅನಾದಿ ಕರ್ಮ ಅಂತ ಅದನ್ನು ಹೇಳ್ತೀವಿ. ಈ ಅನಾದಿ ಕರ್ಮಗಳನ್ನು ಮಾಡ್ತಾ ಇರುವ ಜೀವ ಸುಜ್ಜಸ್ಥಿತಿಗೆ ಬಂದಾಗ ಆ ಜೀವನಿಗೆ ಮಾಡುವಂತಹ ಕರ್ಮಗಳು ಮತ್ತು ಸ್ವರೂಪ ದೇಹದಲ್ಲಿ ಮಾಡುವ ಕರ್ಮಗಳು ಯಾವುದಿದೋ ಅದಕ್ಕೂ ಒಂದು ಆ ಫಲಗಳನ್ನು ಅನುಭವಿಸುವುದಕ್ಕೆ ಆ ಕರ್ಮಗಳಿಗೆ ಆಶ್ರಯವಾಗಿರಬೇಕಾದಂತಹ ಒಂದು ಕರ್ಮ ಎಲ್ಲಿರುತ್ತೆ ಅಂತ ಪ್ರಶ್ನೆ ಬರುತ್ತೆ. ಅದು ಅನಿರುದ್ಧ ದೇಹದಲ್ಲಿ ಇಟ್ಟಿರ್ತಾನೆ. ಸೊ ಅನಿರುದ್ಧ ದೇಹ ಅನ್ನೋದು ಕರ್ಮಗಳಿಗೆ ಆಶ್ರಯವಾಗಿರುವಂಥದ್ದಾಗದೆ ಪ್ಲಸ್ ಇಂಟರ್ಫೇಸ್ ಆ ಲಿಂಗ ಸ್ವರೂಪ ದೇಹಗಳ ಮೇಲೆ ಸ್ಥೂಲ ದೇಹ ಅದು ಅದಕ್ಕೋದಿಲ್ಲ. ಅದು ಇಟ್ ಡಸಂಟ್ ಫಿಟ್, ಅಂದರೆ ಅದಕ್ಕೆ ಇಂಟರ್ಫೇಸ್ ಆಗಿ ಅನಿರುದ್ಧ ದೇಹ ಕೊಟ್ಟರೆ ಮಾತ್ರ ಆ ಸ್ಥೂಲ ದೇಹ ಕೊಡ್ಲಿಕ್ಕಾಗತ್ತೆ. ಆದ್ದರಿಂದ ಅನಿರುದ್ಧ ದೇಹ ಅನ್ನೋದು ಕೊಟ್ಟರೆ ದಟ್ ಫಾರ್ಮ್ಸ್ ಇಸ್ ಎ ಇಂಟರ್ಫೇಸ್ ಆ ಸ್ವರೂಪ ಲಿಂಗ ದೇಹಗಳಿಗೂ ಸ್ಥೂಲ ದೇಹಕ್ಕೂ ಮಧ್ಯ ಆ ಕನೆಕ್ಷನ್ ಕೊಡುವಂಥದ್ದು ಅನಿರುದ್ಧ ದೇಹ ಆಗಿದೆ. ಆದ್ದರಿಂದ ಆ ಅನಿರುದ್ಧ ದೇಹವನ್ನು ಭಗವಂತ ಕೊಡ್ತಾನೆ. ಆ ಅನಿರುದ್ಧ ದೇಹವಿದ್ದರೆ ಮಾತ್ರ ಸ್ಥೂಲ ದೇಹ ಕೊಡ್ಲಿಕ್ಕಾಗತ್ತೆ. ಈಗ ಜೀವ ಆಯುಷ್ ಮುಗಿದ ಮೇಲೆ ಪ್ರಾಣ ಬಿಡ್ತಾನೆ. ಪ್ರಾಣ ಬಿಟ್ಟಾಗ ಸ್ಥೂಲ ದೇಹ ಬಿದ್ದೋಗುತ್ತೆ. ಆವಾಗ ಸ್ವರ್ಗಕ್ಕೆ ನರಕಕ್ಕೆ ಹೋಗ್ತಾನಂತ ಹೇಳಿದರೆ, ಆ ಸ್ವರ್ಗ ನರಕಾದಿಗಳಿಗೆ ಹೋದಾಗ ಆ ಜೀವನಿಗೆ ಅದರ ಭೋಗ ಶರೀರ ಒಂದು ಕೊಡ್ತಾನೆ. ಆದ್ದರಿಂದ ಈ ಆ ಭೋಗ ಶರೀರವು ಅನಿರುದ್ಧ ಶರೀರದ ಮೇಲೆ ಇರುತ್ತೆ. ಆದ್ದರಿಂದ ಈ ಅನಿರುದ್ಧ ಶರೀರ ಅನ್ನೋದು ಆ ಅದರ ಮೇಲೆ ಬರುವಂತಹ ಸ್ಥೂಲ ದೇಹ ಆಗಲಿ ಭೋಗ ಶರೀರ ಆಗಲಿ ಯಾವುದೇ ಆಗಲಿ ಅದು ವರ್ಕ್ ಆಗಬೇಕಂದ್ರೆ ಅನಿರುದ್ಧ ಶರೀರ ಬೇಕೇ ಬೇಕು. ಆದ್ದರಿಂದ ಅನಿರುದ್ಧ ಶರೀರವನ್ನು ಕೊಟ್ಟರೆ ಅದರ ಮೂಲಕವಾಗಿ ಸ್ಥೂಲ ದೇಹ ಮುತ್ಯಾದಿ ಅವುಗಳ ಕಾರ್ಯ ಎಲ್ಲವೂ ನಡೆಯುತ್ತೆ. ಆದ್ದರಿಂದ ಆ ಅನಿರುದ್ಧ ಶರೀರವನ್ನು ಕೊಡುವುದರ ಮೂಲಕವಾಗಿ ಭೂತಾದಿ ಅನ್ನುವ ಆ ಭಗವಂತನ ಒಂದು ಪ್ರಕ್ರಿಯೆಯನ್ನು ನಾವು ಚಿಂತನೆ ಮಾಡುವಾಗ ಅವನು ಅನಿರುದ್ಧರು ಪರಮಾತ್ಮ ಅನಿರುದ್ಧ ಶರೀರವನ್ನು ಕೊಟ್ಟು ಅವನು ನಮಗೆ ಸೃಷ್ಟಿಯಲ್ಲಿ ಬರುವುದಕ್ಕೆ ಕಾರಣಭೂತನಾಗಿದ್ದಾನೆ. ಆದ್ದರಿಂದ ಆ ಅನಿರುದ್ಧರೂ ಪರಮಾತ್ಮನ ಚಿಂತನೆಯನ್ನು ಈ ಭೂತಾದಿ ಶಬ್ದದಲ್ಲಿ ನಾವು ಮಾಡಬಹುದು. ಸೊ ಇಲ್ಲಿಗೆ ನಾನು ಅದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದ್ರಿ. ಹರೇ ಶ್ರೀನಿವಾಸ.